ओम जलजशनि भाकारं जगदीशपदाश्रयं जगदीतल विख्यातं जगन्नाथ गुरुं भजे हरिकथामृत सार गुरुगळ करुण दिन्दापनितु केळुवे परम भगवद् भक्तरिदनादरदि केळुवदु वनजगांडदोळ् उळ्ळकिळ చేతనరు భుంజిత చతురవిధ భోజన పదార్థది చతురవిధ రసరూప దానాగీ మనకే బంధువ బంధువను ఉండు ఉణిసి సంహననకే ఉపచయ కరణకే ఆనంద అనిమిషరిగే ఆత్మ ప్రదర్శన సుఖవనీవ హరి వనజ జాండదోళు వనజ జాండ అందరే బ్రహ్మాండ ಬ್ರಹ್ಮಾಂಡದೋಳು ಉಳ್ಳ ಅಖಿಲ ಚೇತನರು ಯಾರ್ಯಾರಿದ್ದಾರೆ ಅಖಿಲ ಚೇತನರು ಅಂದ್ರೆ ನಾವು ಮಾತ್ರ ಅಲ್ಲ ದೇವ ಋಷಿ ಪಿತೃ ನರ ಅದರಲ್ಲಿ ಸಾತ್ವಿಕರು ಮಿಶ್ರರು ಆಮೇಲೆ ಪಶುಪಕ್ಷಾದಿಗಳು ಮೊದಲ ಪ್ರಾಣಿಗಳು ಎಲ್ಲರಿಗೂ ಭಗವಂತ ಉಣಿಸ್ತಾನೆ ದೇವತೆಗಳಿಗೂ ಉಣಿಸ್ತಾನೆ ನಮಗೂ ಉಣಿಸ್ತಾನೆ ಪದಾರ್ಥ ಒಂದೇ ಅಲ್ಲ ಬೇರೆ ಬೇರೆ ಅಷ್ಟೇ ಅವರವರಿಗೆ ತಕ್ಕಂತ ಪದಾರ್ಥಗಳನ್ನ ಭಗವಂತ ಅವರವರಿಗೆ ಉಣಿಸ್ತಾ ಬರ್ತಾ ಇದ್ದಾನೆ ಇಂಥ ಸ್ವಾಮಿ ಅವರು ಉಣ್ಣುವಂತ ಭುಂಜಿಪ ಚತುರ ವಿಧ ಭೋಜನ ಪದಾರ್ಥದಿ ನಾಲ್ಕು ರೀತಿಯಾದ ಭೋಜನ ಪದಾರ್ಥ ಏನು ಅಂದರೆ ಲೇಖ್ಯ ಲೇಖ್ಯ ಅಂದರೆ ಒಳ್ಳೆ ನಾಲಿಗೆ ಹಚ್ಚಿಕೊಂಡು ತಿನ್ನುವಂಥದ್ದು ಪೇಯ ಕುಡಿಯುವಂಥದ್ದು ಖಾದ್ಯ ತಿನ್ನುವಂಥದ್ದು ಚೋಷ್ಯ ಅಂದ್ರೆ ಚಪ್ಪರಿಸಿ ತಿನ್ನುವಂಥದ್ದು ಇದೆಲ್ಲ ಸೇರಿ ನಾಲ್ಕು ವಿಧವಾದ ಅನ್ನ ಅಂದ್ರು ಇಂಥ ನಾಲ್ಕು ವಿಶೇಷವಾಗಿರ್ತಕ್ಕಂಥ ಅನ್ನದಲ್ಲಿ ಭೋಜನ ಪದಾರ್ಥದಿ ಚತುರ ವಿಧ ರಸರೂಪ ತಾನಾಗಿ ನಾಲ್ಕು ರೀತಿಯಾದ ರಸರೂಪನಾಗಿ ತಾನು ನಿಂತಿರ್ತಾನೆ ಭಗವಂತ ರಸರೂಪ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ತನ್ನದೇ ರೂಪಗಳು ರಸ ತಾನಿಟ್ಟಿದ್ದಾನೆ ತನ್ನ ರೂಪ ತಾನಿಟ್ಟಿದ್ದಾನೆ ಚತುರ ವಿಧ ರಸರೂಪ ತಾನಾಗಿ ನಾಲ್ಕು ರೀತಿಯಾದ ರಸ ಅಂದ್ರೆ ಏನು ನಾಲ್ಕು ರೀತಿಯಾದ ಭೋಜನ ಪದಾರ್ಥದಲ್ಲಿ ನಾಲ್ಕು ರೀತಿಯಾದ ರಸ ಬರುತ್ತೆ ಹೌದಾ ನಾಲ್ಕು ರೀತಿಯಾದ ರುಚಿ ಅಲ್ಲಿ ನಾಲ್ಕು ರೀತಿಯಾದ ತನ್ನ ರೂಪಗಳನ್ನಿಟ್ಟು ಭಗವಂತ ಏನು ಮಾಡುತ್ತಾನೆ ಮನಕ್ಕೆ ಬಂಧುದನು ಉಂಡು ಉಣಿಸಿ ಇನ್ನೊಂದು ಪಾಠ ಮನಕ್ಕೆ ಬಂದಂತೆ ಉಂಡು ಉಣಿಸಿ ಅಂತ ಮನಕ್ಕೆ ಬಂದಂತೆ ಅಂದರೆ ಯಾರ ಮನಕ್ಕೆ ಬಂದಂತೆ ಜೀವನ ಮನಕ್ಕೆ ಜೀವನ ಕರ್ಮಾನುಸಾರ ಯಾವುದು ಯಾವುದು ಉಣ್ಣಬೇಕು ಅಂತ ಅಪೇಕ್ಷೆ ಬರುತ್ತೋ ಅದಕ್ಕೆ ತಕ್ಕಂತೆ ತಾನೇ ತನ್ನ ಮನಸ್ಸಿಗೆ ಇಚ್ಛೆಯನ್ನ ತಂದುಕೊಂಡು ತಾನು ಇಚ್ಛೆ ಪಟ್ಟು ಅವನಿಗೆ ಇಚ್ಛೆ ಕೊಟ್ಟು ಆ ಇಚ್ಛೆ ಪ್ರಕಾರ ಯಾವ್ದು ಯಾವ್ದು ಬೇಕೋ ಅದನ್ನ ಉಣಿಸ್ತಾನೆ ಇದರಲ್ಲೆಲ್ಲ ಲೆಕ್ಕ ಸುಮ್ಮನೆ ಅಲ್ಲ ಎಷ್ಟೆಷ್ಟು ಜನ್ಮಗಳ ಕರ್ಮ ಇದೆಯೋ ಆ ಕರ್ಮ ಪ್ರಕಾರ ಈ ಜನ್ಮದಲ್ಲಿ ಯಾವ ಕರ್ಮ ಫಲ ಕೊಡಬೇಕೋ ಆ ಪ್ರಕಾರ ಈ ದಿವಸ ಈ ಹೊತ್ತು ಈ ಊಟ ಮಾಡುವ ಕಾಲಕ್ಕೆ ಈ ಪದಾರ್ಥದ ಮೇಲೆ ಅಪೇಕ್ಷ ಅದು ಕರ್ಮಾನುಸಾರ ಕೊಡ್ತಾನೆ ಸುಮ್ಮನೆ ಇವತ್ತು ಇದು ಕೊಡೋಣ ಅದು ಕೊಡೋಣ ಅಂತ ದೇವರು ಕೊಡಲ್ಲ ಆ ಪ್ರಕಾರನೇ ಕೊಡ್ತಾನೆ ಹೌದು ಮನೆಯಲ್ಲಿ ಮಾಡ್ತಾ ಇರ್ತೀವಲ್ಲ ಇವತ್ತು ಬಿಸಿಬೇಳೆ ಬಾತ್ ಆಯ್ತು ಅಂದ್ರೆ ನಾಳೆ ಇನ್ನೊಂದು ಮತ್ತೊಂದು ಮತ್ತೊಂದು ನಾನಾ ಬಗೆ ಯಾಕೆ ಅದು ಇವತ್ತೇ ಬಯಸಬಹುದಾಗಿತ್ತಲ್ಲ ಇದು ಇನ್ನೊಂದು ದಿವಸ ಬಯಸಬಹುದಾಗಿತ್ತಲ್ಲ ಅಂದ್ರೆ ಇವತ್ತು ಅದರ ಅಪೇಕ್ಷಾ ದೇವರು ಕೊಟ್ಟ ನಾಳಿನ ದಿವಸ ಇನ್ನೊಂದರ ಅಪೇಕ್ಷಾ ಕೊಟ್ಟ ಅದು ಯಾಕೆ ಕೊಟ್ಟ ಹಿಂದಿನ ಕರ್ಮಾನುಸಾರವೇ ಲೆಕ್ಕ ಮಾಡಿ ಕೊಟ್ಟ ಚೂರು ಹೆಚ್ಚು ಕಮ್ಮಿ ಇಲ್ಲ ಆ ಥರ ಭಗವಂತ ಕೊಡತಾ ಇರ್ತಾನೆ ಆ ರೀತಿಯಲ್ಲಿ ಭಗವಂತ ಮನಗೆ ಬಂದಂತೆ ಉಂಡು ಉಣಿಸಿ ಇಲ್ಲಿ ಉಂಡು ಉಣಿಸಿ ಅಂತ ಎರಡು ಶಬ್ದಗಳು ಬರ್ತಾ ಇದೆ. ತಾನು ಉಣ್ಣೋದೇನು, ನಮಗೆ ಉಣಿಸೋದೇನು ಅಂದರೆ ಎರಡೂ ರೀತಿಯಲ್ಲಿ ಭಗವಂತ ಊಟ ಮಾಡುತ್ತಾನೆ. ಹೇಗೆ ಅಂದರೆ ಯದ್ಯಪಿ ನಾವು ಹೊರಗೆ ಎಲ್ಲರನ್ನ ಊಟ ಕೂಡಿಸಿರ್ತೇವೆ, ಊಟ ಕೂಡಿಸಿದಾಗ ತಲೆಯಲ್ಲಿ ಕಲ್ಪನೆ ಇವರು ಊಟ ಮಾಡುತ್ತಾರೆ ಒಳಗೆ ದೇವರಲ್ಲೋ ಮಾಡುತ್ತಾ ಇದ್ದಾರೆ, ದೇವರು ಒಳಗೆ ಸ್ವೀಕಾರ ಮಾಡಲಿ ಅಂತ. ಆದರೆ ಅವರ ಆಕಾರದಲ್ಲಿ ವಿರಾಟ್ ರೂಪ ಇಂತಿದ್ದಾನೆ. ಅವರ ಜೀವ ಎಷ್ಟಿರ್ತಾರೆ, ಕುದುರೆ ಕಾಲದ ಕೊನೆಯ ಕೂದಲ ಪರವಾಗಿಲ್ಲ ಹೇಳಿ ಹೇಳಿ, ಅಡ್ಡಿಲ್ಲ 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 ಹೇಳಿ ಹೇಳಿ ಪಾಪ ತುಂಬಾ ಬಾಯಿ ಕಟ್ಟಿದಂತ. ಹೌದೌದು, ದಿನಾಗೂ ಪ್ರಶ್ನೆ ಮಾಡಿ ಮಾಡಿ ಕಟ್ಟಿದಂತ ಅಲ್ಲ, ಅವರು ಕೇಳಿ ಪರವಾಗಿಲ್ಲ. ಈ ಪ್ರಶ್ನೆ ಮಾಡೋರು ಇದ್ದಾರೆ ಅಂತ ಅವ್ರಿಗೂ ಗೊತ್ತಾಗುತ್ತೆ, ಪ್ರಪಂಚದಲ್ಲಿದ್ದವರಿಗೆ ಗೊತ್ತಾಗುತ್ತೆ. ಬಹಳ ಜನ ಪಾಪ ಅವರೂ ಆಸಕ್ತರಾಗಿದ್ದಾರೆ, ತುಂಬಾ ಆಸಕ್ತರು. ಅವರೆಲ್ಲರೂ ಕೂಡ ಮೇಲ್ ಕಳಿಸ್ತಾನೇ ಇರ್ತಾರೆ, ತುಂಬಾ ಚೆನ್ನಾಗಿದೆ, ಹೀಗಿದೆ, ಹಾಗಿದೆ, ನಮ್ಗೆ ಹೀಗಿದ್ದು ಚೆನ್ನಾಗಿರುತ್ತೆ ಎಲ್ಲ ಹೇಳ್ತಾ ಇರ್ತಾರೆ. ನೀವು ಸೇರಿದ್ರೆ ಅವರಿಗೆ ಸರಿ ಹೋಗುತ್ತೆ. ಸರಿಯಾ? ಹಾಗಾದರೆ ಭಗವಾನ್ ಜೀವ ಎಷ್ಟಿರ್ತಾನೆ, ಸೂಕ್ಷ್ಮ. ಆ ಸೂಕ್ಷ್ಮನಾದ ಜೀವ ಹಾಕಿದ ಅಗಳಿನ ಒಂದು ಭಾಗವೂ ಇರಲ್ಲ, ಒಂದು ಅಂಶವೂ ಇರಲ್ಲ ಅಂತ. ನಾವು ಅಷ್ಟು ಹಾಕಿದ ಅನ್ನ ಎಲ್ಲಿ ತಿನ್ಲಿಕ್ಕಾಗುತ್ತೆ, ಅದು ಮರ್ತೋಗಿರ್ತೀವಿ ನೋಡಿ. ತಿನ್ನಬೇಕು ಅಂತ ತಿನ್ನೋದು ಅಂತ ಹೋಗೋದಷ್ಟೇ ಹೊರತು ಎಲ್ಲಿ ಯಾರು ತಿಂತಾ ಇದ್ದಾರೆ, ಏನು ಮಾಡುತ್ತಾ ಇದ್ದಾರೆ, ಎಚ್ಚರ ಇಲ್ಲದೆ ಊಟ ಆಗ್ತಾ ಇರುತ್ತೆ. ಆದ ಕಾರಣ ನಾವು ತಿನ್ನೋದೇನಿಲ್ಲ, ಅಲ್ಲಿ ಒಳಗೆ ಕೂತು ನೋಡ್ತಾ ಇರೋದು ಮಾತ್ರ ಅಷ್ಟೇ. ಹಾಗಾದ್ರೆ ನಮ್ಮನ್ನೊಳಗಿಟ್ಟು ನಮ್ಮ ಸುತ್ತು ಈ ಶರೀರದ ಸುತ್ತು ವಿರಾಟ್ ರೂಪವನ್ನಿಟ್ಟು ಆತನೇ ಶರೀರ ಹೊತ್ತು ಕೂತು ಆ ಅನ್ನ ಎದುರಿಗೆ ಹಾಕಿದರೆ ಅದರೊಳಗೆ ನಮಗೆ ಬಯಕೆ ಕೊಟ್ಟು ಈ ಕೈಯಲ್ಲಿ ಕೈ ಇಟ್ಟು ಅಲ್ವಾ, ಈ ಕೈಯನ್ನ ಅನ್ನಕ್ಕೆ ಹಾಕಿ ಆ ಅನ್ನವನ್ನ ತೆಗೆದುಕೊಂಡು ನಾನಾ ರೀತಿ ತಗೊಳ್ತಾನಲ್ಲ. ಒಬ್ಬರು ಹೀಗೆ ತಗೊಂಡ್ಬಿಡ್ತಾರೆ, ಸರಸರ ಹೀಗೆ ತಿಂತಾ ಇರ್ತಾರೆ. ಕೆಲವರು ಬಹಳ ನಾಜುಕಾಗಿ ಇಷ್ಟೇ ತಿಂತಾರೆ, ಬೆಳಿಗ್ಗೆ ಆಗಿರುತ್ತೆ ಊಟದ ಕಾಲಕ್ಕೆ ಬಹಳ ನಾಜುಕಾಗಿ ಊಟ ಮಾಡ್ತಾ ಇರ್ತಾರೆ. ಕೆಲವರು ಮಾಮೂಲಾಗಿ ಸ್ವಲ್ಪ ಊಟ ಮಾಡುತ್ತಾರೆ. ಈ ನಾನಾ ರೀತಿ ಅವನೇ ಮಾಡಿಸೋದು, ಅಷ್ಟು ಚೆನ್ನಾಗಿ ತಿಂತಾನೆ. ಕೆಲವರು ಬಹಳ ತಿಮ್ಮಲು ಕೂಡ ಬಹಳ ನಾಜುಕಾಗಿ ಯಾರಿಗೂ ಕಾಣಿಸಬಾರದು, ವಿಕಾರವಾಗಿರಬಾರದು ಅಂತ ಅದು ನೋಡ್ತಾರೆ. ಊಟ ಮಾಡೋದಾಗೂ ಕಷ್ಟ, ಅದಿತ್ಯಾಗಿ ನಿಧಾನವಾಗಿ ಬಹಳ ಚೆನ್ನಾಗಿ ಊಟ ಮಾಡ್ತಾರೆ. ನೋಡೋದು ಚೆನ್ನಾಗಿರ್ಬೇಕು ಊಟ ಮಾಡೋದು ಕೂಡ ಅಂತ. ಕೆಲವರು ಯಾರನ್ನ ಹಿಡ್ಕೊಂಬಲ್ಲ, ದೇವ್ರನ್ನ ಹಿಡ್ಕೊಂಬೋದಿಲ್ಲ. ಊಟ ಮಾಡಿದ್ದೆ ಮಾಡಿತು, ಮೇಲೆಲ್ಲ ಬೇಕಾ ಇರುತ್ತೆ, ಅವ್ನು ಊಟ ಮಾಡಿದ ಮೇಲೆ ಸುತ್ತೆಲ್ಲ ಆಗಿರುತ್ತೆ. ಅವರವರಿಗೆ ಮನಗೆ ಬಂದಂತೊಡಿಸಿ ಅಂಬುದು ಇದು ಸೇರ್ತಾ ಇದೆ. ಒಟ್ಟಾರೆ ಕೈ ಹಾಕಿದ, ಕೈ ಹಾಕಿಸಿದ, ಒಂದು ಉಣಿಸಿ ಎಂಬುದರಲ್ಲಿ ತಾತ್ಪರ್ಯ. ಆ ಅನ್ನ ತೆಗೆದ, ಬಾಯಲ್ಲಿಟ್ಟ, ಬಾಯಲ್ಲಿಟ್ಟ ಅಂದ್ರೆ ಬಾಯಿಯ ಸುತ್ತ ಅವನ ಬಾಯಿ ಇದೆ. ಈ ಬಾಯಿ ಜಡಬಾಯಿ, ಈ ಬಾಯಿ ಕದಲಲ್ಲ, ಅದಕ್ಕೆ ಅವನೇ ತಾನೇ ಇಟ್ಟು ಕದಲಿಸಿದ. ಈ ರೀತಿಯಲ್ಲಿ ಅನ್ನ ಹಾಕಿ ತಾನೇ ಅಗಿಸಿ ಈ ಬಾಯಿಯಿಂದ ಅದನ್ನ ಒಳಗೆ ನುಂಗುವಂತೆ, ತಾನು ನುಂಗಿ ನುಂಗುವಂತೆ ಮಾಡಿ ರುಚಿಯನ್ನ ಕೊಟ್ಟು ಕೊನೆಗೆ ಜೀವನಿಗೇನು ಕೊಡ್ತಾನೆ, ತೃಪ್ತಿಯ ನೀವ ಚೇತನತೆ, ಜೀವನಿಗೆ ತೃಪ್ತಿ ಕೊಡ್ತಾನೆ. ನಾ ತಿಂದೆ ಅಂತ ಇಷ್ಟು ಬಿಸಿಬಾಳೆ ಬಾರ ತಿಂದೆ ಹೇಳ್ತಾರಲ್ಲ, ಎಷ್ಟು ತಿಂದಿ ಹೋಳಿಗೆ ಅಂದ್ರೆ ಓ ನಾಲ್ಕು ತಿಂದೆ ತಿನ್ಲಿಕ್ಕಾಗತ್ತಾ, ಹೋಳಿಗೆಯಲ್ಲಿ ಒಂದು ತೊಂದಿಲ್ಲ ನಾವು, ನಾಲ್ಕು ಹೋಳಿಗೆ ತಿನ್ಲಿಕ್ಕಾಗುತ್ತಾ, ಯಾರು ತಿನ್ನದ್ದ. ಹಾಗಾದರೆ ಅಂದ್ರೆ ಇಲ್ಲಿ ಕೂಡ ಭಗವಂತ ಎರಡು ರೀತಿಯಾಗಿ ಸ್ವೀಕಾರ ಮಾಡುತ್ತಾನೆ. ಒಂದು ಪದಾರ್ಥವನ್ನೇ ಬಾಯಲ್ಲಿ ಹಾಕಿಸಿ ಆ ಪದಾರ್ಥವನ್ನ, ಆ ಪದಾರ್ಥದ ಧಾರಕ ರೂಪ ಏನಿರುತ್ತೆ, ಪ್ರತಿಯೊಂದು ಪದಾರ್ಥದಲ್ಲಿ ಧಾರಕ ರೂಪ, ಪೋಷಕ ರೂಪ, ಚೇಷ್ಟಕ ರೂಪ, ಪ್ರೇರಕ ರೂಪ ಅಂತ ಇರುತ್ತಲ್ಲ, ಆ ರೀತಿಯಲ್ಲಿ ಹೋಳಿಗೆ ಧಾರಕ ರೂಪ ಏನಿರುತ್ತೆ ಅದನ್ನು ಸ್ವೀಕಾರ ಮಾಡುತ್ತಾನೆ. ಒಳಗಿದ್ದ ರೂಪದಿಂದ ಹೋಳಿಗೆ ಒಳಗಿರುವ ರಸ ರೂಪಗಳೇನಿದೆ ಅದನ್ನು ಸ್ವೀಕಾರ ಮಾಡುತ್ತಾನೆ, ಪದಾರ್ಥ ಒಳಗೆ ಕಳಿಸ್ತಾನೆ. ಸರಿ, ಒಳಗೆ ಕಳಿಸಿ ಏನು ಮಾಡುತ್ತಾನೆ, ಸಂಭಾನಕ್ಕೆ ಉಪಚಯ. ಸಂಭಾನ ಅಂದ್ರೆ ದೇಹ, ದೇಹಕ್ಕೆ ಉಪಚಯ ಪುಷ್ಟಿಯನ್ನು ಕೊಡುತ್ತಾನೆ. ಹಾಗೆ ಕರಣಕ್ಕೆ ಆನಂದ, ಒಳ್ಳೆ ಕಣ್ಣಿಗೆ ಆನಂದ ನೋಡಿಕೊಳ್ಳೆ, ಒಳ್ಳೆ ಆನಂದ ನಾಲಿಗೆಗೆ ಒಳ್ಳೆ ಆನಂದ, ಆನಂದ ಕೊಡುತ್ತಾನೆ. ಕರಣಕ್ಕೆ ಆನಂದ ಅಂದ್ರೆ ಕರಣದ ಆನಂದ ಅಂದ್ರೆ ಕರಣದಲ್ಲಿ ವ್ಯಾಪಿಸಿದ್ದ ಜೀವನಿಗೆ ಆನಂದ. ಜೀವ ಪರಮಾಣುವಾಗಿದ್ರೂ ಕೂಡ ಅವನು ವ್ಯಾಪಿಸಿದ್ದು ಇಡೀ ಶರೀರ ಪ್ರಕಾಶತಃ ವ್ಯಾಪ್ತನಾಗಿರ್ತಾನೆ. ದೀಪ ಒಂದು ಕಡೆ ಇದ್ರೆ ಅದರ ಬೆಳಕು ಎಲ್ಲಾ ಕಡೆ ಬಂದಂತೆ ಜೀವ ಒಳಗೆ ಹೃದಯದಲ್ಲಿದ್ದರೂ ಕೂಡ ಹೃದಯ ಕಮಲದಲ್ಲಿ ಅವ ಎಲ್ಲಾ ಕಡೆ ವ್ಯಾಪಿಸಿರ್ತಾನೆ. ಬಾಯಲ್ಲೂ ವ್ಯಾಪಿಸಿರ್ತಾನೆ, ಕೈಯಲ್ಲೂ ವ್ಯಾಪಿಸಿರ್ತಾನೆ ಜೀವ. ಅಂತ ಕಾಲಕ್ಕೆ ದೇವ ಏನು ಮಾಡುತ್ತಾನೆ, ಆಯಾ ಇಂದ್ರಿಯಗಳಲ್ಲಿ ವ್ಯಾಪಿಸಿ ನಿಂತ ಜೀವನ ಕರಣಕ್ಕೆ, ಜೀವನ ಇಂದ್ರಿಯಗಳಿಗೆ ಸುಖ ಕೊಡುತ್ತಾನೆ. ಕರಣಕ್ಕೆ ಆನಂದ, ಕರಣದ ಆನಂದ. ಸರಿ, ಇಷ್ಟು ಮಾಡೋ ಕಾಲಕ್ಕೆ ದೇವತೆಗಳಿಗೆ ಏನು ಕೊಡ್ತಾನೆ, ಅಣಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ. ಆಯಾ ದೇವತೆಗಳು ಇಷ್ಟು ಉಣ್ಣೋ ಕಾಲಕ್ಕೆ ಅವರೇ ಅಲ್ಲ, ನಮ್ಮ ಕೈಯಲ್ಲಿ ಕೈಯಿಟ್ಟು ಅವರ ಮೂಲಕ ದೇವರು ನಮ್ಮಿಂದ ಉಣಿಸ್ತಾನಲ್ಲ, ಅಂತಹ ಕಾಲಕ್ಕೆ ಏನು ಮಾಡುತ್ತಾನೆ, ಆಯಾ ರಸರೂಪಗಳನ್ನ ಅವರಿಗೆ ಕೊಡುತ್ತಾನೆ. ಅವರವರ ರಸ ಅಲ್ಲಿರುತ್ತೆ, ಅವರು ಸ್ವೀಕಾರ ಮಾಡಬೇಕಾಗಿದ್ದು ಪದಾರ್ಥದಲ್ಲಿ. ನೈವೇದ್ಯ ಕಾಲಕ್ಕೆ ಕೊಟ್ಟಿರ್ತಾನೆ, ಇನ್ನಾ ಉಳಿದಿರುತ್ತೆ ತಿನ್ನೋ ಕಾಲಕ್ಕೆ ಬರಬೇಕಾದ ರಸ. ನೋಡಿ, ನೈವೇದ್ಯ ಮಾಡುವ ಕಾಲಕ್ಕೆ ತನ್ನ ರಸ ತಾನು ತಗೊಂಡು ಲಕ್ಷ್ಮೀದೇವಿ ರಸ ಲಕ್ಷ್ಮೀದೇವಿಗೆ ಕೊಟ್ಟು ಪ್ರಾಣದೇವರದು ಪ್ರಾಣದೇವರಿಗೆ, ದೇವತೆಗಳಿಗೆ ಋಷಿಗಳಿಗೆ ಎಲ್ಲರದು ಆಯ್ತಲ್ಲ, ಅರ್ಪಣೆಗಳು ಮುಗೀತು. ರಾಯರು ದಾಸರ ಪರ್ಯಂತ ಎಲ್ಲರೂ ಊಟ ಆಯಿತು, ಅರ್ಪಣೆ ಕೊಟ್ಟು ಅಲ್ಲು. ಮತ್ತೆ ನಾವು ಊಟ ಮಾಡೋ ಕಾಲಕ್ಕೆ ಇನ್ನ ಉಳಿದಿರುತ್ತಾವ ರಸಗಳು. ಹೌದು ಅಂತ ಹೇಳ್ತಾ ಇದ್ದಾರೆ, ಅದು ರಸದಿಂದ ಉಳಿದಿರುತ್ತೆ. ಯಾಕೆ ಅಂದ್ರೆ ನೈವೇದ್ಯ ಕೊಡುವ ಕ್ರಮ ಹಾಗೆ. ನೈವೇದ್ಯ ಏನಿರುತ್ತಲ್ಲ, ಅನ್ನ ದೊಡ್ಡ ತಪ್ಪೋಲೆ ಮಾಡಿದರೆ ಆ ಅನ್ನ ಇಡೀ ದೇವರಿಗೆ ನೈವೇದ್ಯ ಆಗಿರುತ್ತೆ. ಅದಾದ ಮೇಲೆ ಅದರಿಂದ ಭಾಗ ತೆಗೆದು ಎಲ್ಲರಿಗೂ ನೈವೇದ್ಯ ಕೊಟ್ಟಿರ್ತಾರೆ. ಇನ್ನು ಉಳದದ್ದು ನಾವು ತಗೊಂಡರೆ ಅದರಲ್ಲಿ ಅವರ ರಸಗಳು ಹಾಗೇ ಉಳಿದಿರುತ್ತೆ. ಅದನ್ನ ಭಗವಂತ ಎಲ್ಲ ನಮಗೆ ಕೊಡುತ್ತಾನೆ. ಅಲ್ಲಿ ರಸಗಳಲ್ಲಿ ಎರಡು ರೀತಿ, ಅವರು ಸಾಕ್ಷಾತ್ ತಗೊಳ್ಳುವ ರಸ, ನಮ್ಮ ಮೂಲಕ ತಗೊಳ್ಳುವ ರಸ ಅಂತ ಎರಡು ಇರುತ್ತೆ. ಆದ್ದರಿಂದ ಆ ರಸವನ್ನ ಅವರಿಗೆ ಕೊಡುತ್ತಾನೆ. ರಸವನ್ನ ಕೊಡೋದು ಅಂದ್ರೆ ಏನು, ಅವರವರ ರಸ ಅವರವರಿಗೆ ಕೊಡೋದು ಅಂದ್ರೆ ಏನು ಅಂದ್ರೆ ಹೇಳ್ತಾ ಇದ್ದಾರೆ, ಅವರವರ ರೂಪಗಳೇನಿರುತ್ತೆ, ರಸ ಅಂದ್ರೆ ಅವರ ರೂಪ, ಆ ರೂಪವನ್ನ ಅವರಿಗೆ ಸೇರಿಸಿದಾಗ ಆ ರೂಪದಲ್ಲಿರುವ ತನ್ನ ರೂಪದ ದರ್ಶನ ಕೊಡುತ್ತಾನೆ ಅವರಿಗೆ. ಪದಾರ್ಥಗಳಲ್ಲಿರುವ ತನ್ನ ರೂಪಗಳ ದರ್ಶನ ಅವರಿಗೆ ಕೊಡುತ್ತಾನೆ. ಅದಕ್ಕೆ ಅಣಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಎಂದ್ರು. ಅಂದ್ರೆ ಆ ರುಚಿಯೂ ಬರುತ್ತೆ ಅವರಿಗೆ, ಆ ಭಗವದ್ ರೂಪದ ದರ್ಶನ ಆಗುತ್ತೆ, ಆನಂದ ಪಡ್ತಾ ಇರುತ್ತಾರೆ. ಈಗ ಒಂದು ಚೂರು ಅನುಸಂಧಾನ, ನಾವೇನೋ ನೈವೇದ್ಯಗಳು ಕೊಡ್ತಾ ಇದ್ವಿ ದಾಸರಿಗೆ ಯತಿಗಳಿಗೆ ಮನೆಯಲ್ಲಿ, ಒಂದು ಚೂರು ನಾವೆಷ್ಟು ಕೊಡ್ತೇವೆ, ಒಂದಿಷ್ಟು ಇರ್ತಾವಲ್ಲ ಅನ್ನ, ಒಂದರ್ಧ ಸೌಟ ಅನ್ನ, ಅದರಲ್ಲೇ ಹುಳಿ, ಅದರಲ್ಲೇ ಸಾರು, ಅದರಲ್ಲೇ ಪಾಯಸ, ಎಲ್ಲಾ ಕಲಬೆರಕೆ ಮಾಡಿ ಒಂದು ಚಿಕ್ಕ ಪುಣಿ ಇರುತ್ತೆ ಅಲ್ಲಿ ತಟ್ಟೆಯಲ್ಲಿ ಇಟ್ಟಿರ್ತೇವೆ. ಆ ತಟ್ಟೆ ಅದಕ್ಕೆ ಎಲ್ಲ ಹಾಕ್ಬಿಟ್ಟು ಗೋವಿಂದ ಅಂತೇವೆ. ಅದು ನಾವು ಹಾಕಿದ ಮೇಲೆ ನೈವೇದ್ಯ ಮಾಡಿ ಚೂರು ಟೈಮ್ ಇರುತ್ತೆ, ತಟ್ಲಕ್ಕೆ ಒಣಗೋಗಿರುತ್ತೆ. ಅದು ಅನ್ನ ಜಾಸ್ತಿ ಇದ್ರೆ ಒಣಗಲ್ಲ, ಚೂರೇ ತೆಗೆದಿಟ್ಟರೆ ಒಣಗತ್ತೆ ಅಲ್ವಾ. ಆ ಒಣಗಿದ ಎಲ್ಲಾ ಬೆರೆಸಿದ ಆ ಅನ್ನ ಪಾಪ ಅವ್ರು ತಗೋಬೇಕು, ಆದರೆ ಕರುಣೆಯಿಂದ ಸ್ವೀಕಾರ ಮಾಡ್ತಾರಂತೆ. ಸಾಕಪ್ಪ ನಮಗೆ, ಇಷ್ಟೇ ಸಾಕು, ಭಗವಂತ ಕೊಡುತ್ತಾನೆ. ಏನ್ ಬರುತ್ತೆ ಅವರಿಗೆ ಅಂದ್ರೆ ಹೇಳ್ತಾರೆ, ನಾವು ಯಾರಿಗೆ ಋಷಿಮುನಿಗಳಿಗೆ ಎಲ್ಲರಿಗೂ ನೈವೇದ್ಯ ಕೊಟ್ಟವಪ್ಪ, ಇಲ್ಲಿ ಕೊಟ್ಟರೆ ಇದು ಇಲ್ಲೇ ಬೀಟಿದೆ, ಅವರಿಗೆ ಸೇರೋದು ಹೇಗೆ ಅಂದರೆ, ಈ ಅನ್ನದೊಳಗಿರತಕ್ಕಂತಹ ಭಗವದ್ ರೂಪಗಳು ಅವರಿಗೆ ದರ್ಶನ ಆಗುತ್ತೆ. ಅವರು ಯಾವ ಯಾವ ವೃಂದಾವನದಲ್ಲಿ ಇರ್ತಾರೋ ಅವರಿಗೆ ಈ ರೂಪಗಳು ಹೋಗಿ ಸೇರುತ್ತೆ. ಅಲ್ಲಿ ಅವರು ನೋಡ್ತಾ ಇರ್ತಾರೆ, ಧ್ಯಾನ ಕೂತಿರ್ತಾರ ಅವರು ಆಯಾ ವೃಂದಾವನಗಳಲ್ಲಿ. ದೇವತೆಗಳು ಋಷಿಗಳು ಮುನಿಗಳು ಎಲ್ಲೆಲ್ಲಿರ್ತಾರೋ ಏನೋ, ನಾವು ಕೊಟ್ಟ ಅನ್ನದಲ್ಲಿರೋ ಭಗವದ್ ರೂಪಗಳು ಧ್ಯಾನದಲ್ಲಿ ಹೊಳೆದ ಕೂಡಲೇ ಅವರಿಗೆ ಆಶ್ಚರ್ಯ ಆಗುತ್ತೆ. ಏನು ಅಂದರೆ, ನಾವೇ ಮಾಡೋದಲ್ಲದೆ ಬೇರೊಂದೇ ಆಗ್ಬಂತು ಅಂತ ನೋಡುತ್ತಾರೆ. ಇನ್ನೊಂದು ಭಗವದ್ ರೂಪ, ಓಹೋ ಈ ಪ್ರಾಣಿ ನೈವೇದ್ಯ ಕೊಟ್ಟಿದೆ, ನನಗೆ ಊಟ ಕೊಟ್ಟಿರ್ತಾನೆ, ಅದಕ್ಕೆ ಭಗವಂತ ಈ ದರ್ಶನ ಕೊಟ್ಟ ಅಂತ ನೋಡಿ ಆನಂದ ಪಟ್ಟು ಕೂಡಲೇ ಅಕ್ನಾಲೆಜ್ಮೆಂಟ್ ಕಳಿಸಿಬಿಡ್ತಾರೆ ದೇವರ ಮೂಲಕ, ಅವರು ಚೆನ್ನಾಗಿರಲಿ ಅಂತ. ಅಷ್ಟೇ ಅಲ್ವಾ, ನಾವು ಊಟಕ್ಕೆ ಹಾಕಿದ್ರೆ ನಾವು ಊಟ ಆದ್ರೆ ಚೆನ್ನಾಗಿರಪ್ಪ ಅಂತ ಹೇಳ್ತೀವಲ್ಲ, ಹೊರಬರುತ್ತೆ ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಅಕ್ನಾಲೆಜ್ಮೆಂಟ್ ಬಂದಿದೆ ಅಂತ ಹೇಳಿ. ಅದು ಸ್ಟಾಕ್ ಆಗಿರುತ್ತೆ ಬ್ಯಾಂಕ್ ಅಲ್ಲಿ, ಚೆಕ್ ಬಿದ್ದಿರುತ್ತೆ. ನಮಗೆ ಒಂದು ದಿವಸ ದೇವರು ಕೊಡ್ತಾರೆ, ನೋಡಪ್ಪ ನಿಮ್ ಬ್ಯಾಂಕ್ ಅಲ್ಲಿ ಇಷ್ಟು ಇದೆ ಅಂತ ಮೆಸೇಜ್ ಬರುತ್ತೆ ನಮಗೆ ಅಕೌಂಟ್ ಅಲ್ಲಿ ಬಿದ್ದಿದೆ ಅಂತ. ಆತರ ಇದು ಇದು ಗೊತ್ತಿಲ್ಲ ನಮಗೆ, ಕುಸುಮ ಹಾಕೋದು ಗೋವಿಂದ ಅನ್ನೋದು ಹೇಗೆ ಹೋಗ್ತಾ ಇದೆ, ಹೇಗೆ ಬರ್ತಾ ಇದೆ, ಎಷ್ಟೆಷ್ಟು ಏನಾಗ್ತಾ ಇದೆ ಗೊತ್ತಿಲ್ಲ. ಈ ತರ ನಾವು ಕೊಡೋ ಕಾಲಕ್ಕೆ ಇಲ್ಲಿಯೂ ಭಗವದ್ ರೂಪಗಳನ್ನ ಭಗವಂತ ಅಲ್ಲಿ ಅವರಿಗೆ ದರ್ಶನ ಕೊಡತಾ ಇದ್ದಾನೆ. ಅವರ ಹೃದಯದಲ್ಲಿ ದರ್ಶನ ಕೊಟ್ಟ ಕೂಡಲೇ ಆನಂದ ಆಗ್ಬಿಡುತ್ತಂತ ಅವರಿಗೆ. ನಮಗೆ ಪದಾರ್ಥ ಕಾಣತಾ ಇದೆ, ಪದಾರ್ಥದೊಳಗಿರುವ ರೂಪಗಳನ್ನು ನೋಡಿದಾಗ ಆನಂದ, ಅದು ನಮಗೆ ಗೊತ್ತಿಲ್ಲ, ಅವರಿಗೆ ಮಾತ್ರ ಗೊತ್ತು. ಆ ರೀತಿಯಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ರೂಪ ದರ್ಶನ ಕೊಟ್ಟು ನಮಗೆ ಭಗವಂತ ಅವರ ಅನುಗ್ರಹ ತಂದು ಕೊಡುತ್ತಾನೆ. ಈ ರೀತಿಯಾಗಿ ಭಗವಂತ ಊಟವನ್ನ ಮಾಡಿಸ್ತಕ್ಕಂತಹ ಚರ್ಯ ಅಂದರೆ ಆಯಿತು ಭುಂಜಿಸಿ ಅರ್ಪಿಸ ಅವನಾಡಿಗೆ ಎಂದು. ಹಾಗಾದರೆ ಇದೆಲ್ಲ ನೈವೇದ್ಯ ಕಾಲಕ್ಕೆ ಮಾತ್ರ ಅಲ್ಲ, ಊಟ ಕಾಲಕ್ಕೂ ಸರಿಯಾಗಿ ತಲಕೊಂಡು ನಾವು ಅದನ್ನ ವಿಶೇಷವಾಗಿ ಚಿಂತನೆ ಮಾಡಲೇಬೇಕು ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮಧ್ಯದಲ್ಲಿ ಭೋಜನ ಪ್ರಕರಣ, ಚತುರ್ದಶಿ ಭೋಜನ ಪ್ರಕರಣ ಆಗಿತ್ತು. ಎಲ್ಲರೂ ಮಾಡ್ತಾ ಇದ್ದೀರಾ? ಅಲ್ಲ, ಈಗ ಮಾಡದಾಗಿರೋರು ಯಾರು ಕೈಯತ್ತಿ? ಅಂದ್ರೆ ಎಲ್ಲ ಮಾಡೋರಿದ್ದಾರೆ, ಅದರಿಂದ ಮಾಡದೇ ಇರೋರು. ದಿನಾಗೂ ಮಾಡುವವರು ಯಾರು? ಭೋಜನ ಪ್ರಕರಣ ಸಂಧಿ, ನಿತ್ಯ ಊಟದ ಕಾಲಕ್ಕೆ ಚಿಂತನೆ ಮಾಡುವವರು ಯಾರು? ನಾಚಿಕೆ ಇಲ್ಲ, ಕೈ ಎತ್ತಿ. ಸರಿ, ಯಾರು ಮಾಡಕ್ಕಾಗಿಲ್ಲ, ಎಲ್ಲರೂ ಮಾಡಿ ಅಲ್ವಾ? ಯಾಕೆ ಅಂದ್ರೆ ಹೇಳುತ್ತಾರೆ ಭೋಜನ ಪ್ರಕರಣದಲ್ಲಿ, ಯಾರಾದರೆ ಚಿಂತನೆ ಮಾಡದೆ ಊಟ ಮಾಡಿದರೆ ಭಸ್ಮನಿ ಹೋಮವತ್ ನಿರರ್ಥಕಂಭವತಿ, ಭೂಮಿಯಲ್ಲಿ ಹೋಮ ಮಾಡಿದಂತೆ ನಿರರ್ಥಕ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಊಟ ಕಾಲದಲ್ಲಿ ಚಿಂತನೆಗಳು ಏನೇನು ಮುಂದೆ ದಾಸರಾದ ಹೇಳ್ತಾರೆ, ಆ ಚಿಂತನೆಗಳಲ್ಲಿ ಯಾರಾಗತ್ತೆ ನಿಮ್ಗೆ? ಇವಾಗ ನೀವು ಚಿಂತನೆ ಮಾಡುವಂತ ಚಿಂತನೆಗಳಲ್ಲದೆ ಇನ್ನ ವಿಶೇಷವಾದ್ದು ಜೋಡಿಸ್ತಾರೆ. ಇಷ್ಟರವರೆಗೂ ನೀವು ಮಾಡಿದ್ದೇನು ಊಟದ ಕಾಲಕ್ಕೆ ಭೋಜನ ಕಾಲಕ್ಕೆ ಚಿಂತನೆ ಮಾಡಿದ್ದೇನೇನು ಒಂದ್ಸಲ ಹೇಳ್ಬಿಡಿ. ನೀವೇ ಹೇಳಿಬಿಟ್ರೆ ಒಂದ ನಿಮಿಷ ನಾವು ಒಂದೊಂದು ಕೇಳ. ಮೊದಲು ಏನು ಚಿಂತನೆ ಮಾಡಬೇಕು? ಮೊದಲು ಏನು ಮಾಡಬೇಕು? ಒಂದು ನಿಮಿಷ, ಊಟ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಅದೇ ಹೋಯ್ತಲ್ಲ, ಸಂಕಲ್ಪನೆ ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ. ಏನು ಸಂಕಲ್ಪ ಮಾಡಿ ಅಲ್ಲ, ಗುರು ಒಂದು ಸಂಕಲ್ಪ ಮಾಡ್ತೀರಾ, ಸ್ನಾನಕ್ಕೆ ಸಂಕಲ್ಪ ಮಾಡ್ತೀರಾ, ಊಟಕ್ಕೆ ಮಾತ್ರ ಯಾಕೆ ಮಾಡಲ್ಲ? ಮಾಡ್ಬೇಕಲ್ಲ. ಏನಂತ ಮಾಡಬೇಕು? ಸ್ವಾಮಿ ಊಟ ಮಾಡ್ತೀನಿ ಅಂತಲ್ಲದೆ ಅದ್ಯ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಶುಭದಿ ಭೌ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೈಶ್ವಾನರೂಪಿ ಪರಮಾತ್ಮ ಪ್ರೇರಣೆಯ ವೈಶ್ವಾನರೂಪಿ ಪರಮಾತ್ಮ ಪ್ರೀತ್ಯರ್ಥಂ ವೈಶ್ವಾನರ ಯಜ್ಞಾರ್ಥಂ ಕರ್ಮ ಕರಿಷಿ. ಅಸಂಭೋಜನಾಖ್ಯಂ ಕರ್ಮ ಕರಿಷಿ ಅಂದ್ರೆ ಇಟ್ಕೊಳ್ಳೇಪ್ಪ, ಯಾಕಂದ್ರೆ ಮತ್ತೆ ವೈಶ್ವಾನರ ಯಜ್ಞಾಖ್ಯಂ ಕರ್ಮ ಕರಿಷಿ ಅಂದ್ರೆ ಹೆಂಗ್ ಮಾಡಬಾರ್ದು ಅಂತ ಪೂರ್ತಿ ಹೊರಬಿಡ್ತಾ ನಿಮ್ ಬಾಯಿಂದ. ಭೋಜನಾಖ್ಯಂ ಕರ್ಮ ಕರಿಷಿ ಅಂತ ಮಾಡಿಬಿಡಿ ಸರ್. ಹೌದು, ವಾಸುದೇವ ಯಜ್ಞ, ಭೋಜನ ಯಜ್ಞ, ವೈಶ್ವಾನರ ಯಜ್ಞ. ಹೌದು, ಇಲ್ಲಿ ಆಹುತಿ ನೀವು ಕೊಡಲ್ಲ, ಹೆಣ್ಣು ಮಕ್ಕಳು ಕೊಡಲ್ಲ, ಗಂಡಸರು ಪಡ್ತೇವೆ. ಅಲ್ಲಿ ದೇವತೆಗಳು ಕೊಡತಾ ಇದ್ದಾರೆ ಅಂತ ಚಿಂತನೆ ನೀವು, ನಾವು ದೇವತೆಗಳ ಮೂಲಕ ನಾವು ಕೂಡ ಸಾಕ್ಷಾತ್ ದೇವತೆಗಳ ಮೂಲಕ ನಾವು ನಿಮ್ಮಲ್ಲಿ ದೇವತೆಗಳು ಕೊಡತಾರೆ ಎಂದು ಚಿಂತನೆ ಮಾಡಿ ಊಟ ಮಾಡುವುದು. ಹಾಗಾದರೆ ಮೊದಲು ಮಾಡಬೇಕಾಗಿದ್ದೇನು ಸಂಕಲ್ಪ, ಅದಕ್ಕಿಂತ ಮೊದಲು ಒಂದು ಮಾಡಬೇಕು, ಆಸನ ಹಾಕೋಬೇಕು. ಹೋದ ಕಡೆಯೆಲ್ಲ ಮಣೆ ಹಾಕಲ್ಲ ನಿಮಗೆ, ಆದ್ದರಿಂದ ಏನು ಮಾಡಬೇಕು? ಅಲ್ಲ, ನೀವು ಕೋಡೋ ಕಡೆಗೆ ನಿಮ್ಮ ಕಡೆಗೆ ಎಲೆ ಹಾಕಿದರೆ ಎಲೆ ಒಂದು ಚೂರು ತೆಗೆದು ಹಾಕೋಬೇಕು, ಅಥವಾ ಬಟ್ಟೆಯ ನೂಲಿದ್ದರೆ ನೀವು ಏನು ಮಡಿ ಉಟ್ಕೊಂಡಿದ್ರೆ ಆ ಮಡಿದು ಆ ನೂಲು ತೆಗೆದು ಕಡೆಗೆ ಹಾಕೊಂಡ್ರೆ ನೀವು ಮಾಡಿದ ಭೋಜನದ ಫಲ ನಿಮ್ಗೆ ಉಳಿಯುತ್ತೆ, ಇಲ್ಲ ದೈತ್ಯರು ಹೊತ್ತುಕೊಂಡು ಹೋಗ್ತಾರೆ. ಆಸನಕ್ಕೆ ಇರಬೇಕು, ಆಸನ ಇಲ್ಲದೆ ಡೈರೆಕ್ಟ್ ಆಗಿ ನೆಲದ ಮೇಲಿದ್ದರೆ ಕೂತರೆ ಮಾಡಿದ್ದು ಸೋರಿ ಹೋಗುತ್ತೆ. ದೈತ್ಯರು ಡೈರೆಕ್ಟ್ ಆಗಿ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಆದ್ದರಿಂದ ಒಂದು ನೋವನಾದ್ರೂ ಹಾಕೋಬೇಕು, ಒಂದು ಏನಾದ್ರೂ ಕುಂತುಂಡು ಹಾಕೊಂಡು ಕೂತ್ಕೊಳ್ಳಿ. ಒಂದು ಎಲೆಯೋ ಎಲೆ ಚೂರು ಹೇಗೂ ಬಾಳೆ ಹಾಕಿರ್ತಾರೆ, ಮನೆಯಲ್ಲಾದ್ರೂ ಇರುತ್ತೆ, ಇಲ್ಲ ಯಾವೊಂದು ಎಲೆ ಇರುತ್ತೆ, ಮನೆಯಲ್ಲಿ ಬೆಳೆದಿರುತ್ತೆ, ಒಂದು ಚೂರು ಹಾಕೊಳ್ಳಿ, ಮುದುಕದ ಎಲೆಗೂ ಒಂದು ಚೂರು ಹಾಕೊಂಡು ಕೂತ್ಕೊಳ್ಳಿ. ಆಸನ ಆಚಮನ ನಿಮ್ಮಿಂದ ಆಚಮನ, ಏನು ಗುರುಮಂತ್ರ ಕಾಲಕ್ಕೆ ಆಚಮನ ಮಾಡ್ತೀರೋ ಆಚಮನ, ಗುರುಮಂತ್ರ ಕಾಲಕ್ಕೂ ಸಂಸ್ಕೃತದಲ್ಲಿ ಸಂಕಲ್ಪ ಮಾಡ್ತೀರಲ್ಲ, ಕನ್ನಡದಲ್ಲಿ ಮಾಡ್ತೀರಾ? ಸಂಸ್ಕೃತದಲ್ಲಿ ಮಾಡಿಬಿಡ್ತಾ ಇದ್ದಾರಲ್ಲ, ಸಂಸ್ಕೃತದಲ್ಲಿ ಮಾಡ್ಲಿಕ್ಕೆ ಸರಿಯಪ್ಪ, ಅದೇ ದೇವರು ದೊಡ್ಡವರು ಆಯ್ತು, ಸಂಸ್ಕೃತದಲ್ಲಿ ಸಂಕಲ್ಪ ಮಾಡ್ತಾ ಇದ್ದೀರಾ ಸರ್ ಮಾಡಿ. ಇದಕ್ಕೆ ಕೂಡ ಭೋಜನ ಅಕ್ಷಂ ಕರ್ಮ ಕರಿಷ್ಯ ಅಂತ ಮಾಡಿಬಿಡಿ. ಮಾಡಿದ ಮೇಲೆ ಏನು ಮಾಡಬೇಕು? ವೈಶ್ವಾರನಾಮಕ ಭಗವಂತನನ್ನ ನಮ್ಮ ಮೂಲವಾದೊಳಗೆ ಹೊಟ್ಟೆಯಲ್ಲಿ ಚಿಂತನೆ ಮಾಡಬೇಕು. ಎಷ್ಟು ಅಂಗಗಳಿರುವ ವೈಶ್ವಾನರ? 11 ಅಂಗಗಳಿರುವ ವೈಶ್ವಾನರ. ವೈಶ್ವಾನರನ ಶಿರಸ್ಸಿಗೆ ಏನಂತ ಹೆಸರು? ನೀವು ಚೆನ್ನಾಗಿರುತ್ತಲ್ವ, ನೀವೇ ಹೇಳಿದ್ದಾರೆ, ಎಲ್ಲರೂ ಹೇಳ್ತೀರಾ, ಚೆನ್ನಾಗ್ಬಿಡುತ್ತೆ. ವೈಶ್ವಾನರನ ಶಿರಸ್ಸಿಗೆ ಸುವೇದ ಅಂತ ಹೆಸರು. ವೈಶ್ವಾನರನ ಯಾಕ ಹೆಸರು ಬಂತು ಅಂತ ಗೊತ್ತಾ? ತೇಜೋಭರಿತ ವಾಕ್ಯದಿಂದ ವೈಶ್ವಾನರನ ಮುಖಕ್ಕೆ ಸುವೇದ ಅಂತ ಹೆಸರು ಶಿರಸ್ಸಿಗೆ. ಹೌದಾ? ವೈಶ್ವಾನರನ ಒಂದು ನಿಮಿಷ, ನಾನು ಕೇಳಿದ ಉತ್ತರ ಕೊಡ್ತೀರಾ? ಅದು ಅಲ್ವಾ, ಶಿರಸ್ಸಿನ ಕುರಿತು ಏನೇನು ಗೊತ್ತೋ ನೀವು ಹೇಳಿ.
ಸೂರ್ಯಮಂಡಲಕ್ಕೆ
ವಾಲ್ಯೂಮ್ ಜಾಸ್ತಿ ಮಾಡಿ.
ಆದಿತ್ಯ ನಾಮಕ ಸೂರ್ಯಮಂಡಲಕ್ಕೆ ಆಧಾರವಾದಂತ ಸ್ವರ್ಗಲೋಕಕ್ಕೆ ಆಧಾರವಾದ ದಿನಾಮಕ ಸ್ವರ್ಗಲೋಕಕ್ಕೆ ಆಧಾರವಾದಂತ ರೂಪ ಇಲ್ಲಿ ಶಿರಸ್ಸಿಗೆ ಆಧಾರವಾಗಿದೆ. ಅದು ತೇಜಭರಿತವಾಗಿರೋದ್ರಿಂದ ಅದು ತೇಜ ನಾಮಕ ಶಿರಸ್ಸು ತೇಜ ನಾಮಕ.
ಹೌದಾ? ಸರಿ, ಇದು ಹೇಳಿ ನೀವು ಹೇಳ್ಬೋದಾ? ಇವ ದ್ಯುನಾಮಕ ಸ್ವರ್ಗ, ಇವನು ದ್ಯುನಾಮಕನಾಗಿ ಭಗವಂತ ವೈಶ್ವಾನರಾಜ್ಞಿಯ ಶಿರಸ್ಸು ದ್ಯುನಾಮಕ ಕ್ರೀಡಾತ್ಮಕತ್ವಾತ್ ದ್ಯುನಾಮಕಂ ಅಂದ್ರೆ ಕ್ರೀಡಾದಿ ಗುಣ ವಿಶಿಷ್ಟವಾದ್ದರಿಂದ ಸ್ವರ್ಗ ಲೋಕಕ್ಕೆ ದ್ಯು ಅಂತ ಕರೆಸಿಕೊಂಡ ಸ್ವರ್ಗ ಲೋಕಕ್ಕೆ ಆಧಾರವಾದದ್ದು ವೈಶ್ವಾನರಾಜ್ಞಿಯ ಶಿರಸ್ಸು. ಆ ಶಿರಸ್ಸಿಗೆ ಇನ್ನೊಂದು ಹೆಸರು ಸುತೇಜ ಅಂತ. ಆ ಸುತೇಜ ಅಂತ ಯಾಕೆ ಹೆಸರು? ಒಳ್ಳೆ ತೇಜೋಭರಿತವಾದ್ದರಿಂದ ವೈಶ್ವಾನರಾಜ್ಞಿಯ ಶಿರಸ್ಸಿಗೆ ಸುತೇಜ ಅಂತ ಹೆಸರು. ನಂತರ ಏನ್ ಸೇರಿಸಬೇಕು? ತೇಜೋಭರಿತವಾದ್ದರಿಂದ ಸುತೇಜ ಅಂತ ಕರೆಸಿಕೊಂಡ ವೈಶ್ವಾನರಾಜ್ಞಿಯ ಶಿರಸ್ಸಿಗೆ ನಮೋ ನಮಃ. ಅದು ಮುಖ್ಯವಾಗಿ ನಮಸ್ಕಾರ ಸಲ್ಲಿಸಬೇಕು. ಆ ನಮಸ್ಕಾರ ಸಲ್ಲಿಸುವುದು ಅಂದರೆ ನಮಸ್ಕಾರದೊಳಗೆ ಷೋಡಶ ಉಪಚಾರ ಪೂಜೆಯನ್ನ ಕಲ್ಪಿಸಿ ಒಂದೊಂದು ನಮಸ್ಕಾರ ಮೂಲಕ ಷೋಡಶ ಉಪಚಾರವನ್ನ ಸಲ್ಲಿಸಬೇಕು ಒಂದೊಂದು ಭಾಗಕ್ಕೆ. ಇದು ನಾವು ಪ್ರತಿಯೊಂದು ಕಡೆ ಮರೆತು ಹೋಗೋದು, ನೆನಪಿಟ್ಟುಕೋಬೇಕು. ಸರಿ, ನಂತರ ವೈಶ್ವಾನರನ ಕಣ್ಣು ಸೂರ್ಯಮಂಡಲಕ್ಕೆ ಆಧಾರವಾದ್ದರಿಂದ ಶಿವನಿಗೆ ಏನಂತ ಹೆಸರು? ಆದಿತ್ಯ ಅಂತ ಹೆಸರು. ಇವ ಎಲ್ಲರಿಗೂ ನೋಟ ನೋಡಲಿಕ್ಕೆ ಕಾರಣವಾದ್ದರಿಂದ, ಎಲ್ಲರಿಗೂ ಪದಾರ್ಥಗಳನ್ನು ತೋರುವುದರಿಂದ ಈ ವೈಶ್ವಾನರನ ಎರಡು ಕಣ್ಣುಗಳಿಗೆ ವಿಶ್ವರೂಪ ಅಂತ ಹೆಸರು. ಅಂತ ವೈಶ್ವಾನರನ ಎರಡು ಕಣ್ಣುಗಳಿಗೆ ನಮೋ ನಮಃ. ನಂತರ ಇದೆಲ್ಲ ಮಾಡಬೇಕು. ಊಟ ಕೂಡಲಿಕ್ಕೆ ಸ್ವಲ್ಪ ಬಡಿಸಿ ಕೂಚೆ ಮಾಡ್ಕೊಂಡ್ಬಿಡಿ, ಬೆಳಿಗ್ಗೆ ಒಂದ್ಸಲ ಮಾಡಿಬಿಡಿ, ಊಟದ ಕಾಲಕ್ಕೆ ಇನ್ನೊಂದ್ಸಲ ಮಾಡಿಬಿಡಿ, ಸರಿ ಹೋಗುತ್ತೆ ಅಲ್ವಾ? ಆಧಾರ ಮಾಡೋದೊಂದು, ಮರ್ತೋದ್ರೆ ಬೆಳಿಗ್ಗೆ ಒಂದ್ಸಲ ಸೇರ್ಸಾಗಿ ಮಾಡ್ಕೊಂಡ್ಬಿಟ್ರೆ ಉತ್ತಮ. ಏನ್ ಅವರ ಅವಸರ ಇರುತ್ತೆ, ಏನೋ ಸ್ನಾನ ಬಂದಿರ್ತಾರೆ, ಗಡಿಬಿಡಿ ಇರುತ್ತೆ, ಆ ಯಾವ ದೇವರು ನೆನಪಾಗಲ್ಲ, ಕೆಲಸ ಮುಗಿದ್ರೆ ಸಾಕು ಅಂತಿರುತ್ತೆ. ಅಂತ ಕಾಲಕ್ಕೆ ಇರಲಿ ಬಿಡಿ, ಬೆಳಿಗ್ಗೆ ಮುಗಿಸಿಬಿಟ್ರೆ ದೇವರು ಅಡ್ಜಸ್ಟ್ ಆಗ್ತಾರೆ, ಪರವಾಗಿಲ್ಲ ಅಂತ. ಅದರಿಂದ ಬೆಳಿಗ್ಗೆ ಒಂದ್ಸಲ ಎಲ್ಲ ಮುಗಿಸಿಬಿಡಿ, ನಂತರ ಆಯಾ ಕಾಲಕ್ಕೆ ಮಾಡುವುದು ಬೆಳೆಗೆ. ಈಗ ನಮ್ಮಲ್ಲಿ ಇರ್ತಾರಲ್ಲ, ಬೆಳಗ್ಗೆ ಒಂದು ಡೋಸ್ ಹಾಕಿರುತ್ತೆ ಕಾಫಿ, ಅದಾದ್ಮೇಲೆ ಮದ್ವೆ ಮದ್ವೆ ಪಾನೀಯಂ ತಗೊಂಡು ಭಯಾಮಿ ಅಂತ ಗಂಟೆ ಗಂಟೆಗೂ ಒಂದೊಂದು ಚಿಕ್ಕ ಕಪ್ಪಲ್ಲಿ ಕುಡಿತಾ ಇರ್ತಾರಲ್ಲ ಆ ತರ. ಸರಿ ಆಗ್ಲಿ, ದೇವರಿಗೆ ಮದ್ವೆ ಮದ್ವೆ ಕೊಡ್ತಾ ಇರೋಣ, ಬೆಳಿಗ್ಗೆ ಒಂದ್ಸಲ ತಂಬಿಲಿ ತುಂಬ ಹಾಲು ದೇವರಿಗೆಲ್ಲ ಕೊಟ್ಬಿಡೋಣ. ಸರಿ, ನಂತರ ವೈಶ್ವಾನರನ ಮುಖ ಯಾವುದಕ್ಕೆ ಆಧಾರ? ಆಹವನೀಯ ಅಗ್ನಿಗೆ ಆಧಾರ. ಯಾಕೋ ಅಲ್ಲಿ ಬರ್ತಾ ಇಲ್ಲ, ಇಲ್ಲ ಇಲ್ಲ, ಅವರು ಇಷ್ಟು ಜನ ಹೇಳೋಕೆ ಡಿಸ್ಟರ್ಬ್ ಆಗಲ್ಲ ಅವ್ರಿಗೆ, ಅವ್ರ ಉತ್ಸಾಹ ಬರುತ್ತೆ, ಅವರು ಕೇಳ್ತಾ ಇದ್ದಾರಲ್ಲ ಅನುಷ್ಠಾನ ಕೇಳಬೇಕು, ಅವ್ರು ಕ್ವಶನ್ ಮಾಡ್ತಾ ಇರುತ್ತೆ, ಆಮೇಲೆ ಅನುಷ್ಠಾನಕ್ಕೆ ಅವ್ರು ಹೇಳ್ತಾ ಇರ್ತಾರೆ. ಕೆಲವರು ಕೇಳಿಬಿಟ್ಟ ಅಭ್ಯಾಸ ಆಗಿರುತ್ತೆ, ನೀವು ಕೇಳಿಬಿಡೋ ಸಬ್ಜೆಕ್ಟ್ ಅನುಷ್ಠಾನ ಕೆಡಬಾರದು ಅಂತ ನೀವು ಹೇಳ್ಕೊಂಡಿರ್ಬೋದು, ಅವೆಲ್ಲ ಹೋಗ್ಬಿಡ್ತೀವಿ ನಿಮ್ಮ ನೋಡಿದ ಮೇಲೆ. ಸರಿಯಪ್ಪ, ವೈಶ್ವಾನರ ಮುಖ ಆಹವನೀಯ ಅಗ್ನಿಗೆ ಆಧಾರ. ನಂತರ ವೈಶ್ವಾನರನ ಹೃದಯ ಮನಸ್ಸು, ವೈಶ್ವಾನರನ ಮನಸ್ಸು ದಕ್ಷಿಣ ಅಗ್ನಿಗೆ ಆಧಾರ. ವೈಶ್ವಾನರನ ಹೃದಯ ಗಾರ್ಹಪತ್ಯ ಅಗ್ನಿಗೆ ಆಧಾರ. ವೈಶ್ವಾನರನ ಉರಸ್ಸು ಯಜ್ಞಕುಂಡಕ್ಕೆ ಆಧಾರ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಒಳ್ಳೇದಾಯ್ತು. ಆದ್ರೆ ಮಧ್ಯೆ ಮಧ್ಯೆ ವಾಲ್ಯೂಮ್ ಕಮ್ಮಿ ಆಗ್ತದೆ, ಒಬ್ಬರದು ಇಬ್ಬರು ಅವರೆಲ್ಲ ಸೇರ್ಬೇಕು, ಯಾಕಂದ್ರೆ ಅವ್ರು ಮಾಡ್ತಾ ಇಲ್ಲ ಅಂತ ಅರ್ಥ ಆಯ್ತು ಅಲ್ವಾ. ಪೂರ್ಣ ಮಾಡಬೇಕು, ಮಾಡ್ತಾ ಇಲ್ಲ ಅಥವಾ ಮಾಡಿದ್ರು ಹೇಳಲಿಕ್ಕೆ ಸಂಕೋಚ ಹೇಳಿರ್ಬೋದು, ಏನಡ್ಡಿಲ್ಲ, ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಹೇಳಬೇಡ ಅಂದು. ಹೌದಲ್ವಾ, ನಾನು ಹಾಗೆ ಇದ್ದೆ. ನಮ್ಮ ಮನೆಯಲ್ಲಿ ಯಾರು ಬಂದ್ರು ಕೂಡ, ಮನೆಗೆ ಯಾರು ಬಂದ್ರೆ ನಾನು ಬಾತ್ರೂಮ್ ಹೋಗ್ಬಿಡ್ತಾ ಇದ್ದೆ, ಅವ್ರು ಹೋದ ಮೇಲೆ ಬರ್ತಾ ಇದ್ದೆ, ಸಿಕ್ಕೋಡಿಲ್ಲ ಮನೆಯಲ್ಲಿ ಕೇಳ್ತಾ ಇದ್ರು ಅಮ್ಮನ್ನ ಹೋರಾ ಬಲ್ಲ ಅಂತ ಕೇಳ್ತಾ ಇದ್ದೆ. ಆ ತರ ಇದ್ದವರು ನಾನು ಎಲ್ಲರ ಮನೆಗೆ ತೋರ್ಕೊಂಡು ಬರುವಂತ ಆಯ್ತಲ್ಲ ಇವಾಗ, ದೇವರು ಎಲ್ಲರ ಮನೆಗೆ ಓಡಿಸ್ತಾ ಇದ್ದಾನೆ. ಅದರಿಂದ ದೇವರ ಕಾರ್ಯ ಏನೂ ಅಡ್ಡ ಇಲ್ಲ, ನಾಚಿಕೆ ಪಡಬೇಕಾದ ಅವಸರ ಇಲ್ಲ. ನಂತರ ವೈಶ್ವಾನರನ ರೋಮಗಳು ಗರ್ಭಗಳಿಗೆ ಅಪ್ಪಯ ಸರಿ ಬಂದು ಇವ ಅಲ್ಲಿ ಸರಿ ಗರ್ಭಗಳಿಗೆ ಆಗ. ನಂತರ ವೈಶ್ವಾನರನ ಮಧ್ಯ ಪ್ರಾಣ ಪ್ರಾಣ ಬಂದ ವೈಶ್ವಾನರನ ಪ್ರಾಣ ವಾಯುವಿಗೆ ಆಧಾರ. ಒಂದು, ವಾಯುವಿನೊಳಗಿರುವ ವೈಶ್ವಾನರನ ಪ್ರಾಣಕ್ಕೆ ಹೆಸರೇನು? ವಾಯುವಿನೊಳಗಿರುವ ವೈಶ್ವಾನರಾಜ್ಞಿಯ ಪ್ರಾಣಕ್ಕೆ ಮೊದಲನೇ ಹೆಸರು ವಾಯು. ವಾಯು ಅಂತ ದೇವರಿಗೆ ಯಾಕೆ ಹೆಸರು? ಜ್ಞಾನ ಆಯುಷ್ಯ ರೂಪಿಸಿಕೊಡುವುದರಿಂದ ಈಗ ಏನು ವಾಯು ಬರೆಸಿದ್ದೇನೆ, ಎಲ್ಲ ಬರೆಸಿದ್ದೇನೆ. ಒಟ್ಟಾರೆ ಬರ್ತಿದ್ರೆ ನೀವು ಬಂದಿಲ್ಲವ ಕಾಣುತ್ತೆ. ಇದಕ್ಕೆ ಸಂಬಂಧಪಟ್ಟದ್ದು ಎಲ್ಲಿ ಬರ್ಸಿದ್ರು ಚಿಂತನೆ ಮಾಡಿ ಅಲ್ವಾ, ಅಲ್ಲಿ ಬರ್ಸಿದ್ರು ಇದು ಸಂಬಂಧ ಇಲ್ಲ ಅಂತ ಕೊಡ್ಬೇಡಿ, ಎಲ್ಲಿ ಬರ್ಸಿದ್ರು ಇದಕ್ಕೆ ಸಂಬಂಧಪಟ್ಟದ್ದು ಚಿಂತನೆ ಮಾಡಿ ನಮಗೆ ಲಾಭ. ಸರಿ, ನಂತರ ವೈಶ್ವಾನರಾಜ್ಞಿಯ ಪ್ರಾಣ ವಾಯುದೇವರೊಳಗಿದ್ದು ವಾಯು ಅಂತ ಕರೆಸಿಕೊಂಡಿದೆ. ವಾಯು ಅಂತ ದೇವರಿಗೆ ಹೆಸರು ಯಾಕೆ ಬಂತು? ಜ್ಞಾನವನ್ನ ಆಯುಷ್ಯವನ್ನ ರೂಪಿಸಿ ಕೊಡತಾನಾದ್ದರಿಂದ ದೇವರಿಗೆ ವಾಯು ಅಂತ ಹೆಸರು. ನಂತರ ವಾಯುದೇವರೊಳಗಿರತಕ್ಕಂಥ ವೈಶ್ವಾನರಾಜ್ಞಿಯ ಪ್ರಾಣಕ್ಕೆ ಇನ್ನೊಂದು ಹೆಸರೇನು? ಪೃಥಕ್ ಪರತ್ವ. ಅಂದ್ರೆ ಅರ್ಥ ಏನು? ಅವ ಹಾದಿಯೇ ಬೇರೆ, ಪೃಥಕ್ ಬೇರೆಯಾದ ಹಾದಿ ಪ್ರವರ್ತನೆ ಇರತಕ್ಕಂಥವ. ಅಂದ್ರೆ ಅರ್ಥ ಯಾಕದು ಬಂತ ಹೆಸರು? ಯಾರಿಗೂ ಸಾಧ್ಯವಾಗದ ಕರ್ಮಗಳನ್ನ ವಾಯುದೇವರ ಮೂಲಕ ಮಾಡಿಸ್ತಾನಾದ್ದರಿಂದ ವಾಯುದೇವರ ಒಳಗಿರುವ ವೈಶ್ವಾನರಾಜ್ಞಿಯ ಪ್ರಾಣಕ್ಕೆ ವಾಯುದೇವರಿಗೂ ಪೃಥಕ್ ವರ್ತಮ ಅಂತ ಹೆಸರು. ಅಂತ ವೈಶ್ವಾನರಾಜ್ಞಿಯ ಪ್ರಾಣಕ್ಕೆ ನಮೋ ನಮಃ ಅದನ್ನು ಹೋಗ್ತಾ ಇರುತ್ತೆ, ಅದು ಬರಬೇಕು ಆಯ್ತಾ. ನಂತರ ವೈಶ್ವಾನರಾಜ್ಞಿಯ ಮಧ್ಯ ದೇಹ, ಅದು ಯಾವುದಕ್ಕಾಧಾರ? ಆಕಾಶಕ್ಕಾಧಾರ. ಆಕಾಶದೊಳಗಿರುವ ವೈಶ್ವಾನರಾಜ್ಞಿಯ ಮಧ್ಯ ದೇಹಕ್ಕೆ ಏನಂತ ಹೆಸರು? ಆಕಾಶ ಅಂತಲೇ ಹೆಸರು. ಯಾಕೆ? ಎಲ್ಲೆಲ್ಲಿರ್ತಾನೋ ಅದೇ ಹೆಸರು. ಆಕಾಶ ಅಂತ ದೇವರಿಗೆ ಯಾಕೆ ಹೆಸರು? ಪ್ರಕಾಶವಂತನಾದ್ದರಿಂದ ಆಕಾಶ ಅಂತ. ಅಲ್ಲ, ಒಳ್ಳೆ ಕಾಂತಿ ಭರಿತನಾದ್ದರಿಂದಲೂ ಪ್ರಕಾಶವಂತನಾದ್ದರಿಂದ ದೇವರಿಗೆ ಆಕಾಶ ಅಂತ ಹೆಸರು. ಇಂಥ ದೇವ ಈತನಿಗೆ ಆಕಾಶದಲ್ಲಿ ಇನ್ನೊಂದು ಹೆಸರು ಏನದು? ಬಹುಳ. ಯಾಕೆ ಬಹುಳ ಅಂತ ಹೆಸರು? ಆಕಾರವಾಗಿ ವ್ಯಾಪಿಸಿರೋದರಿಂದ. ಅಂತ ವೈಶ್ವಾನರಾಜ್ಞಿಯ ಮಧ್ಯ ದೇಹಕ್ಕೆ ಹೆಸರೇನು? ಬಹುಳ ಎಂಬ ಮಧ್ಯ ದೇಹಕ್ಕೆ ನಮೋ ನಮಃ. ನಂತರ ವೈಶ್ವಾನರಾಜ್ಞಿಯ ಕಟಿ ಪ್ರದೇಶ, ಈ ಕಟಿ ಪ್ರದೇಶ ಎಲ್ಲಿದೆ? ನೀರಿನಲ್ಲಿದೆ, ನೀರಿನಲ್ಲಿ ವ್ಯಾಪಿಸಿಕೊಂಡಿದೆ. ನೀರಿಗೆ ಹೆಸರು ಏನು? ಅಪು ಅಂತ. ಆ ಅಪ್ಪಿನಲ್ಲಿರುವ ದೇವರಿಗೆ ಹೆಸರು ಅಪು ಅಂತ. ದೇವರಿಗೆ ಅಪ್ಪು ಅಂತ ಹೆಸರು ಯಾಕೆ? ವ್ಯಾಪ್ತನಾದ್ದರಿಂದ ಅಪು ಅಂತ ಹೆಸರು. ಈಗ ನಿಮ್ ಎಲ್ಲಿ ಬಂತು ನೋಡಿ, ಎಲ್ಲಿ ತಗೋತಾ ಇದೆ? ಚಿಂತನೆ ಬರ್ತಾ ಇದೆ. ಗುಣ ಚಿಂತನೆ ಬಂದಾಗ ಅರ್ಥ ಹೋಯಿತು, ಅಲ್ಲಲ್ಲಿ ಬಿಡ್ತಾ ಇದೆ ಅಲ್ವಾ. ದೇವ ಅಪ್ಪು ಅಂತ ಕರೆಸಿಕೊಂಡ ನೀರಿನಲ್ಲಿ ಅಪ್ಪು ಅಂತ ಕರೆಸಿಕೊಂಡಿದ್ದಾನಲ್ಲ, ಯಾಕೆ? ವ್ಯಾಪ್ತತ್ವಾತ್ ಆಪನಾಮ, ನೀರಿನೊಳಗೆ ವ್ಯಾಪ್ತನಾಗಿದ್ದಾನಾದ್ದರಿಂದ ದೇವರಿಗೆ ಅಪು ಅಂತ ಹೆಸರು. ಇಂಥ ದೇವ ಈತನಿಗೆ ಇನ್ನೊಂದು ಹೆಸರೇನು? ರೈ. ಯಾಕೆ ರೈ ಅಂತ ಹೆಸರು? ಸುಖಂಪ್ರದನಾದ್ದರಿಂದ ರೈ ಅಂತ ಹೆಸರು. ಹಾಗಾದರೆ ವೈಶ್ವಾನರಾಜ್ಞಿಯ ಸುಖಪ್ರದವಾದ ರೈ ಅಂತ ಕರೆಸಿಕೊಂಡ ಕಟಿ ಪ್ರದೇಶ ನಮೋ ನಮಃ. ಸರಿಯಪ್ಪ, ಚೆನ್ನಾಗಿ ಆಯಿತು. ನಂತರ ವೈಶ್ವಾನರಾಜ್ಞಿಯ ಪಾದಗಳು ಯಾವುದಕ್ಕೆ ಆಧಾರ?